ಸಹಾಯಕ ಅಂತಾರೆ. ಯಾಕಂದ್ರೆ ಅಂತ ಕಂಡು ಸುಂದರ ಸಕ್ರಿ ರಾಘವೇಂದ್ರ ಉಪಾಧ್ಯಾಯ ಅಂತ ಸಂಸ್ಕೃತ ಮಹಾಪಾಠಶಾಲೆಯ ಪ್ರಾಧ್ಯಾಪಕರು, ತುಂಬ ಪುಸ್ತಕಗಳನ್ನು ಬರೆದವರು, ಒಳ್ಳೆ ಚಿಂತಕರು. ಒಳ್ಳೆ 5 ನಿಮಿಷ 10 ನಿಮಿಷ ಮಾತಾಡ್ತಾರೆ. ಇದು ಸರಿಯಿದೆ, ಇದು ಸರಿಯಿದೆ.
ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾನನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಧರ್ಮಾಭಿಮಾನಿಗಳೇ, ವಾಸ್ತವವಾಗಿ ನಾನು ಶ್ರೀಪಾದಂಗಳವರ ಹಾಗೂ ಪ್ರಭಂಜನಾಚಾರ್ಯರ ಚಿಂತನೆಯನ್ನು ಕೇಳಬೇಕು ಅನ್ನುವ ಕುತೂಹಲದಿಂದ ಬಂದವ. ಆದರೆ ಪ್ರಭಂಜನಾಚಾರ್ಯರ ಅನುಪಸ್ಥಿತಿಯಿಂದಾಗಿ ನನಗೊಂದು ನಾನು ಅಧ್ಯಯನ ಮಾಡುವಾಗ ಕಂಡಿರುವ ಒಂದು 2-3 ವಿಷಯವನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಉತ್ಥಾನಪಾದ ಮತ್ತು ಪ್ರಿಯವ್ರತ ಇವರ ಚರಿತ್ರೆಯಿಂದ ಧ್ರುವನ ಚರಿತ್ರೆ ಪ್ರಾರಂಭವಾಗುತ್ತೆ. ಪ್ರಾರಂಭದಲ್ಲೇ ಶುಕಾಚಾರ್ಯರು ಹೇಳ್ತಾರೆ, ಉತ್ಥಾನಪಾದ ಮತ್ತು ಧ್ರುವ ಇಬ್ಬರೂ ಕೂಡ ವಾಸುದೇವ ಕಲೆಯ ಸಂಭಭೂಹು, ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದವರು. ಹಾಗಾಗಿ ಪ್ರಿಯವ್ರತ ಹೇಗೆ ದೊಡ್ಡ ಸಾಧಕನೋ ಅದೇ ರೀತಿ ಉತ್ಥಾನಪಾದನು ಕೂಡ ದೊಡ್ಡ ಸಾಧಕ. ಎಲ್ಲಿ ಕಾಲು ಜಾರಿ ಬಿದ್ದ ಈ ಅಂಶವನ್ನು ನಾವು ಗಮನಿಸಬೇಕಾದದ್ದು. ಸಾಧಕರನ್ನು ನಾವು ಅವರ ಸಾಧನೆಯ ಪರಿಯನ್ನು ನೋಡುವಾಗ ಪ್ರತಿಯೊಬ್ಬರೂ ಕೂಡ ಜೀವೋತ್ತಮರಾಗಿರ್ತಕ್ಕಂಥ ಪ್ರಾಣದೇವರನ್ನು ಬಿಟ್ಟರೆ ಅವರಲ್ಲಿ ಪ್ಲಸ್ ಪಾಯಿಂಟ್ ಉಂಟು, ಮೈನಸ್ ಪಾಯಿಂಟು ಕೂಡ ಇರುತ್ತೆ. ಮೈನಸ್ ಪಾಯಿಂಟಿನ ಹತ್ರ ನಾವು ಗಮನ ಹರಿಸಿ ನಮ್ಮ ಜೀವನಕ್ಕೆ ಅದು ಬಾರದಂತೆ ನಾವು ಗಮನ ಹರಿಸಬೇಕಾದದ್ದು. ಈ ನಿಟ್ಟಿನಲ್ಲೂ ನಾವು ಚಿಂತನೆ ಮಾಡಬೇಕಾದದ್ದು. ವಾಸುದೇವ ಕಲೆಯಿಂದ ಕೂಡಿರ್ತಕ್ಕಂತಹ ಉತ್ಥಾನಪಾದ ಯಾಕೆ ಅವನ ಜೀವನದಲ್ಲಿ ಕಪ್ಪು ಕಳಂಕ ಬರುವಂತಾಯಿತು, ಅವ ಮಾಡಿದ ತಪ್ಪು ಏನು? ಧ್ರುವ ಬಂದ, ಉತ್ಥಾನಪಾದ ಅವನ ತೊಡೆ ಮೇಲೆ ಕೂತಿದ್ದ, ಧ್ರುವ ಬಂದ, ನಾನು ನಿನ್ನ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ ಇಚ್ಛೆ ತೋರಿಸಿದ, ಕೂತ್ಕೊಳ್ಸ್ಬೋದಿತ್ತು. ಆದರೆ ಶ್ರೀಪಾದಂಗಳವರು ಹೇಳಿದಂತೆ ಸುರುಚಿಯ ಬೆದರಿಕೆಗೆ ಒಳಗಾಗಿ ಅವನನ್ನು ದೂರ ಮಾಡಿಬಿಟ್ಟ. ಇಲ್ಲಿ ಉತ್ಥಾನಪಾದ ಸೋತದ್ದು. ಸ್ತ್ರೀಯರಿಗೆ ಎಷ್ಟು ಮಹತ್ವ ಕೊಡಬೇಕು, ಸ್ತ್ರೀಯರಾಗಲಿ ಯಾರಿಗೇ ಆಗಲಿ, ನಮ್ಮ ಕುಟುಂಬದ ಸದಸ್ಯರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಮಹತ್ವ ಕೊಡಬೇಕು ಅಷ್ಟೇ ಮಹತ್ವವನ್ನು ಕೊಡಬೇಕಾದದ್ದು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸ್ತ್ರೀಯರನ್ನು ದಾರಾಹ ಅಂತ ಕರೀತಾರೆ. ಬಹಳ ಯೋಚನೆ ಮಾಡಿ ಅವರ ಸ್ವಭಾವವನ್ನು ಅಧ್ಯಯನ ಮಾಡಿ ಅವರಿಗೆ ದಾರ ಅಂತ ಹೆಸರಿಟ್ಟದ್ದು. ದಾರಯಂತೀತಿ ವಿದಾರಯಂತೀತಿ ದಾರಾಹ ಅಂತ ಎಲ್ಲ ಸ್ತ್ರೀಯರಿಗೆ ಸಂಬಂಧಪಡುವಂತಹದ್ದಲ್ಲ, ಕೆಲವರು ಹೆಚ್ಚಿನವರು. ಅಂದ್ರೆ ಸಾಮಾನ್ಯವಾಗಿ ಕುಟುಂಬದಲ್ಲಿ ಕೆಲವರನ್ನು ಬೇರ್ಪಡಿಸಿ ಕುಟುಂಬದ ಒಡಕಿಗೆ ಕಾರಣರಾದವರು ಅನ್ನುವುದನ್ನೇ ಗುರುತಿಸಿ ಅವರನ್ನು ದಾರಾಹ ಅಂತ ಕರೆದು. ಇದಕ್ಕೆ ಸಾಮಾನ್ಯವಾಗಿ ಸ್ತ್ರೀಯರ ಒಂದು ಸ್ವಭಾವವೂ ಕಾರಣ ಆಗಿರಬಹುದು, ಜೊತೆಗೆ ಗಂಡಸರ ದೌರ್ಬಲ್ಯ ಕಾರಣವಾಗಿರುತ್ತೆ. ಗಂಡಸರು ಗುರುತಿಸಬೇಕಾದದ್ದು, ಎಷ್ಟೋ ಮನೆಯಲ್ಲಿ ಈ ಘಟನೆಗಳು ನಡೀತಾ ಇರುತ್ತೆ, ಕಹಿ ಘಟನೆಗಳು ನಡೀತಾ ಇರುತ್ತೆ. ಅಷ್ಟರವರೆಗೆ ಮದುವೆಯಾಗುವವರೆಗೆ ತಂದೆ ತಾಯಿಯಂದಿರನ್ನು ಮಾತೃದೇವೋಭವ ಪಿತೃದೇವೋಭವ ಅಂತ ತಲೆ ಮೇಲೆ ಇಟ್ಟುಕೊಂಡ ವ್ಯಕ್ತಿ ಆಮೇಲೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸತಕ್ಕಂತ ತಯಾರಿಗೆ ಅವ ಬರ್ತಾನೆ. ಇದಕ್ಕೆ ಅವ ಬೆಟ್ಟು ಮಾಡಿ ತೋರಿಸುವುದು ತನ್ನ ಹೆಂಡತಿ ಇಷ್ಟೆಲ್ಲ ಹೇಳ್ತಾ ಇದ್ದಾಳೆ ಅಂತ. ಆದ್ರೆ ಅವನ ದೌರ್ಬಲ್ಯವೂ ಇರುತ್ತೆ. ಅವ ತನ್ನ ಪತ್ನಿಗೆ ಎಷ್ಟು ಮಹತ್ವ ಕೊಡಬೇಕು, ಪತ್ನಿಯ ಮಾತಿಗೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದನ್ನು ಅವನೇ ನಿರ್ಣಯ ಮಾಡಬೇಕಾದ. ಹಾಗಂತ ವಿರಸ ಮಾಡಬೇಕಾಗಿಲ್ಲ, ಆದ್ರೆ ತೂಕ ಮಾಡಿ ಅವ ನಡ್ಕೊಳ್ಬೇಕಾದ. ಈ ನಿಟ್ಟಿನಲ್ಲಿ ಹೆಚ್ಚಿನ ಮಂದಿ ಉತ್ಥಾನ ಪಾದನ ಮಾರ್ಗವನ್ನೇ ಹಿಡಿದು ಬಿಡ್ತಾರೆ. ಏನಾದರೂ ಮಾಡಿ ಸುರುಚಿಯನ್ನು ಸಂತೋಷಪಡಿಸುವುದು, ತನ್ನ ಕರ್ತವ್ಯದಿಂದ ನಾನು ಚ್ಯುತ ಆಗ್ತಾ ಇದ್ದೇನೆ, ಉತ್ತಮನಿಗೆ ಕೊಡ್ತಕ್ಕಂಥ ಸ್ಥಾನಮಾನವನ್ನು ನಾನು ಧ್ರುವನಿಗೂ ಕೂಡ ಕೊಡಬೇಕಾದದ್ದು. ಒಂದು ಮಗು ಅದರ ಮನಸ್ಸನ್ನು ನಾನು ಯಾಕೆ ಕೆಡಿಸಬೇಕು ಅಂತ ಇಷ್ಟು ಯೋಚನೆ ಮಾಡೋದು ಬೇಡವ? ಹೇಳಬಾರ್ದವ ಸುರುಚಿ ಹತ್ರ ಹೇಳಬಾರ್ದ? ಆ ಧ್ರುವನು ಕೂಡ ನಿನ್ನ ಉತ್ತಮ ಹಾಗೆ, ಅವನು ಕೂಡ ಮಗ, ಅವ ಬರ್ತಾ ಇದ್ದಾನೆ, ಅವನಿಗೆ ಯಾಕೆ ನಾನು ಕೊಡಬಾರ್ದು? ನೀನು ಇಂಥದ್ದೆಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನೀನು ತಲೆ ಹಾಕಬೇಡ ಅಂತ ಹೇಳಿ ಹೇಳಿಬಿಟ್ಟಿದ್ರೆ ಗಟ್ಟಿಯಾಗಿ ನಿಲ್ತಿದ್ದ, ಅದು ಅಲ್ಲಿಗೆ ನಿಂತು ಹೋಗ್ತಿತ್ತು. ಆದರೆ ಅಲ್ಲಿ ದುರ್ಬಲನಾದ. ಈ ವಿಷಯವನ್ನು ನಾವು ಗಮನಿಸಬೇಕಾದ. ದಾರಾಹ ಅಂತ ಕರೆಸ್ಕೊಳ್ತಕ್ಕಂಥ ಸ್ತ್ರೀಯರಿಗೆ ಎಷ್ಟು ಸ್ಥಾನಮಾನ ಕೊಡಬೇಕು, ಅಷ್ಟು ಸ್ಥಾನಮಾನ ಕೊಟ್ಟರೆ ಎಷ್ಟೋ ಮನೆ ಒಡೆಯತಕ್ಕಂಥ ಪ್ರಸಂಗ ನಿಂತು ಹೋಗುತ್ತೆ. ಇದಕ್ಕೆ ಸ್ತ್ರೀಯರು ಕಾರಣ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೇವೆ, ಇರಬಹುದು. ಆದರೆ ಪುರುಷರು ಕಾರಣರಾಗ್ತಾರೆ. ಪುರುಷರು ದೌರ್ಬಲ್ಯ, ಪುರುಷರ ದೌರ್ಬಲ್ಯ, ಆ ದೌರ್ಬಲ್ಯವನ್ನು ನಾವು ಆದಷ್ಟು ದೂರ ಮಾಡಿಕೊಂಡು ನಮ್ಮ ಕರ್ತವ್ಯ, ನಮ್ಮ ಹೊಣೆಗಾರಿಕೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ನಡ್ಕೊಂಡ್ರೆ ಇಂತಹ ದುಸ್ಥಿತಿ ಬರುವುದಿಲ್ಲ, ನಾವು ಉತ್ಥಾನ ಪಾದನ ಸಾಲಿಗೆ ಸೇರತಕ್ಕಂಥ ಪ್ರಸಂಗ ಬರುವುದಿಲ್ಲ. ಇದನ್ನು ನಾವು ಧ್ರುವನ ಚರಿತ್ರೆಗೆ ಸಂಬಂಧಪಟ್ಟ ಈ ಒಂದು ಪ್ರಾಸಂಗಿಕ ಒಂದು ಚರಿತ್ರೆಯನ್ನು ನಾವು ತಿಳ್ಕೊಳ್ಬೇಕಾದ್ರು. ಹೆಚ್ಚಿನ ಮಂದಿ ಈಗಿನಂತೂ ಸಂದರ್ಭ ಸಾಮಾನ್ಯವಾಗಿ ಎಲ್ಲ ವೃದ್ಧರು ಕೂಡ ತಾವು ವೃದ್ಧಾಶ್ರಮಕ್ಕೆ ಸೇರ್ತಕ್ಕಂತಹ ಒಂದು ಪರಿಸ್ಥಿತಿಗೆ ಒಳಗಾಗುವ ಒಂದು ಪ್ರಸಂಗ ಇರುತ್ತೆ. ಯಾಕೆ ಅಂದ್ರೆ ಇಂತಹ ಒಂದು ಪರಿಸ್ಥಿತಿ ಮನೆಯಲ್ಲಿ ಏನು ಅಂದ್ರೆ, ದೊಡ್ಡದಾದ್ಮೇಲೆ ಮಕ್ಕಳು ಮದುವೆ ಆಯಿತು, ಮದುವೆ ಆದ್ಮೇಲೆ ಅವರು ಸ್ವಲ್ಪ ತಂದೆ ತಾಯಿಂದಿರನ್ನು ದೂರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಯಾಕೆ ಹೀಗಾಗುತ್ತೆ? ಮದುವೆ ಆಗುವವರೆಗೆ ತಂದೆ ತಾಯಿಂದಿರಿಗೆ ಭಾರಿ ಬೆಲೆ ಕೊಟ್ಟವರು, ಮದುವೆ ಆದ ಕೂಡಲೇ ಯಾಕೆ ಆ ಒಂದು ಪರಿಸ್ಥಿತಿ ಬಂತು? ಸಾಮಾನ್ಯ ಹೇಳುವಂತಹದ್ದು, ಆ ಪತ್ನಿ ಅಷ್ಟು ಅವಳು ಕಿವಿ ಚುಚ್ಚಿದ್ಲು, ಆ ಕಿವಿ ಚುಚ್ಚಿಗೆ ಇವಳು ಒಳಗಾದ ಅಂತ. ಅವಳ ಕಿವಿ ಚುಚ್ಚುವ ಸ್ವಭಾವ ಇರ್ಬೋದು, ಧಾರಾಹ ಅಂತ ಕರೆಸಿಕೊಳ್ಳುವಂತಹದ್ದು ಸ್ವಲ್ಪ ಇರ್ಬೋದು, ಅಲ್ಲ ಎಲ್ಲರೂ ಅಂತ ಹೇಳುವುದಿಲ್ಲ ಕೆಲವರು. ಆದ್ರೆ ಇವ ಯಾಕೆ ಅದಕ್ಕೆ ಇದಾಗಬೇಕು? ಇವ ಅದನ್ನು ಸ್ವಲ್ಪ ದೂರ ಮಾಡಬೇಕು, ಇವನು ಸರಿಯಾಗಿ ಹೇಳಬೇಕಾದದ್ದು. ಎಲ್ಲಿ ನಾವು ಸೋತು ಹೋಗ್ತೇವೆ ಅಂದ್ರೆ, ನಮ್ಮ ತಂದೆ ತಾಯಿಯಂದಿನ ಪಾತ್ರವನ್ನು ಅವಳ ಜೊತೆಗೆ ಅವಳ ಹತ್ರ ಹೇಳಬೇಕು. ನೀನು ಮೊನ್ನೆ ಮೊನ್ನೆ ಬಂದು ನಮ್ಮ ಮನೆಗೆ ಸೇರ್ಕೊಂಡವಳು, ತಂದೆ ತಾಯಿಯಂದಿನ ನನಗೆ ಈ ಸಾಧನಾ ಶರೀರವನ್ನು ಕೊಟ್ಟವರು, ಪ್ರೀತಿಯಿಂದ ಬೆಳೆಸಿದವರು, ನನ್ನನ್ನು ಸಾಫ್ಟ್ ಇಂಜಿನಿಯರ್ ಅಥವಾ ಮೆಡಿಕಲ್ ಒಬ್ಬ ಡಾಕ್ಟರ್ನಾಗಿ ಮಾಡಿದವರು, ಆ ಕೀರ್ತಿ ಅವರಿಗೆ ಸಲ್ಲಬೇಕಾದದ್ದು. ಅವರಿಗೆ ನೀನು ನಿನ್ಗೆ ಎಷ್ಟು ನಾನು ಮಾನ್ಯತೆ ಕೊಡಬೇಕು ಅಷ್ಟು ಮಾನ್ಯತೆ ಅವರಿಗೂ ನಾನು ಕೊಡಬೇಕಾದದ್ದು. ನೀನು ಹೀಗೆಲ್ಲ ತಲೆ ಹಾಕಬಾರ್ದು ಅಂತ ಸ್ಪಷ್ಟ ಹೇಳಬೇಕು. ಹೇಳುವುದಿಲ್ಲ, ಯಾಕೆಂದ್ರೆ ಅವಳನ್ನು ಏನಾದರೂ ಮಾಡಿ ಪ್ಲೀಸ್ ಮಾಡಬೇಕು ಅನ್ನುವ ಒಂದು, ಹೇಗೆ ಉತ್ತಾನ ಪಾದನಿಗೆ ಹೇಗೆ ಸುರುಚಿಯನ್ನು ಪ್ಲೀಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ತನ್ನ ಕರ್ತವ್ಯವನ್ನೇ ಮರೆತನೋ, ಆ ರೀತಿ ನಾವು ಮಾಡ್ಕೊಳ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾವು ಗಮನ ಹರಿಸಬೇಕಾದು. ಹಾಗೆ ಪ್ರಹ್ಲಾದನ ಚರಿತ್ರೆಯಲ್ಲಿ ನೋಡುವಾಗ, ಪ್ರಹ್ಲಾದನಿಗೆ ಶ್ರೀಪಾದಂಗಳವರು ಹೇಳಿದಂತೆ ಹಿರಣ್ಯಕಶಿಪು ಎಷ್ಟು ತೊಂದರೆ ಮಾಡಿದ ನೋಡಿ, ಅಷ್ಟು ತೊಂದರೆ ಮಾಡಿದ್ರೂ ಕೂಡ ಕೊನೆಗೆ ನರಸಿಂಹ ಏನಾದರೂ ಒಂದು ವರ ಕೇಳು ಅಂತ ಹೇಳಿದಾಗ ಏನು ಕೇಳಬೇಕು? ಪ್ರಹ್ಲಾದ ಮೊದಲು ಬೇಡ ಬೇಡ ಅಂತ ಹೇಳಿದ, ನನಗೆ ವರ ಕೇಳಲಿಕ್ಕಾಗಿ ನಿನ್ನಲ್ಲಿ ಭಕ್ತಿ ಮಾಡಿದ ಅಲ್ಲೇ ಅಲ್ಲ, ನನ್ನದು ಭಕ್ತಿಯ ವಾಣಿಜ್ಯ ಅಲ್ಲ, ಇದು ಸಹಜವಾದ ಭಕ್ತಿ. ಯಾಕೆ ಹೇಳಿದ ಅಂದ್ರೆ, ಏಕಾಂತ ಭಕ್ತರಾಗಿರ್ತಕ್ಕಂಥ ವಾಯುದೇವರ ಆವೇಶ ಅವನಲ್ಲಿ ಇತ್ತು. ಆ ಗುಣ ಅದು ವಾಯುದೇವರ ಗುಣ ಯಾವತ್ತೂ ಕೂಡ, ಅದು ಪ್ರಹ್ಲಾದನಲ್ಲಿ ಬಂದಿದೆ. ಪ್ರಹ್ಲಾದ ಅಷ್ಟು ದೊಡ್ಡ ಭಕ್ತ ಅಲ್ಲ ವಾಸ್ತವವಾಗಿ. ಭಾಗವತ ಎಷ್ಟು ದೊಡ್ಡ ಚಿತ್ರಣ ಮಾಡುತ್ತೋ ಅಷ್ಟು ದೊಡ್ಡ ಭಕ್ತ ಅಲ್ಲ ನಮ್ಮ ಪ್ರಕಾರ. ಆದರೆ ವಾಯುದೇವರ ಆವೇಶ ಇದ್ದದ್ರಿಂದಾಗಿ ನರಸಿಂಹನ ಎದುರು ಅವ ಸವಾಲು ಹಾಕ್ತಾ ಇದ್ದಾನೆ, ನನಗೆ ಬೇಡ, ನನಗೆ ನಿನ್ನ ಯಾವ ವರವೂ ಬೇಡ, ವರಕ್ಕಾಗಿ ನಾನು ಭಕ್ತಿ ಮಾಡಿದ ಅಲ್ಲ ಅಂತ ಇಷ್ಟು ಹೇಳ್ತಕ್ಕಂತ ಒಂದು ಚೈತನ್ಯ ಅವನಲ್ಲಿ ಬರಲಿಕ್ಕೆ ಕಾರಣ ವಾಯುದೇವರ ಆವೇಶ ಇದ್ದದ್ರಿಂದ. ಅಷ್ಟು ಹೇಳಿದಾಗ ಮತ್ತೆ ಮತ್ತೆ ನರಸಿಂಹದೇವರು ಒತ್ತಾಯ ಮಾಡಿದಾಗ ತಸ್ಮಾತ್ ಪಿತಾಮೇ ಪುಯೇತ ಅಂತ ಹೇಳಿದ ಅವ. ನೋಡ್ರಿ, ನನ್ನ ತಂದೆ ಅವ ಪವಿತ್ರನಾಗಬೇಕು, ನಿನ್ನ ಭಕ್ತ ಅನ್ನುವ ದೃಷ್ಟಿಯಿಂದಲೇ ನನ್ನನ್ನು ಮತ್ತೆ ಮತ್ತೆ ಅವ ಅವಮಾನ ಮಾಡಿದ, ನನಗೆ ಸಾಕಷ್ಟು ತೊಂದರೆ ಕೊಟ್ಟ. ಇದು ವೈಷ್ಣವ ದ್ವೇಷದಲ್ಲಿ ಪರ್ಯವಸಾನ. ವೈಷ್ಣವ ದ್ವೇಷಕ್ಕೆ ಎಲ್ಲಿ ಇದು ಅಂದ್ರೆ ವಿಷ್ಣು ದ್ವೇಷದಲ್ಲೇ ಪರ್ಯವಸಾನ. ಆ ವಿಷ್ಣು ಭಕ್ತಿಯಲ್ಲಿ ಅದಕ್ಕೆ ಕಲಂಕ ತಂದುಕೊಡುವಂತಹದ್ದು ನವದ್ವೇಷದಲ್ಲಿ, ಅದು ಒಂದು ದೊಡ್ಡ ದೋಷ. ಅಲ್ಲದೆ ಪ್ರಹ್ಲಾದನನ್ನು ಅವ ಅಷ್ಟು ದೂಷಣೆ ಮಾಡಿದ್ದು ಕೂಡ ನರಸಿಂಹನ ಭಕ್ತ ಅನ್ನುವ ದೃಷ್ಟಿಯಿಂದ. ಹಾಗಾಗಿ ನರಸಿಂಹನ ದ್ವೇಷದಲ್ಲಿ ಅದಕ್ಕೆ ಪರ್ಯವಸಾನ. ಅದನ್ನ ಮಹಾ ಒಂದು ಅಂಧಂತಮಸ್ಯೆ ದೊರಕಿತು ನನ್ನ ತಂದೆಗೆ, ಹಾಗಾಗಿ ನನ್ನ ತಂದೆಯನ್ನು ನೀನು ಉದ್ಧಾರ ಮಾಡು ಅಂತ ಕೇಳಿಕೊಂಡ. ಈ ವಿಷಯವನ್ನು ನಾವು ಗಮನಿಸಬೇಕಾದದ್ದು. ಎಷ್ಟೋ ಬಾರಿ ಹೀಗೆ ಹೇಳುವುದುಂಟು ಮಕ್ಕಳ ಹತ್ರ, ನೀವು ಚೆನ್ನಾಗಿ ಇರಬೇಕು, ತಂದೆ ತಾಯಿಂದ್ರ ಎದುರಲ್ಲಿ ನೀವು ಸರಿಯಾಗಿ ಇಡಬೇಕು ಅಂದಾಗ, ತಂದೆ ತಾಯಿಂದಿರು ಸರಿಯಾಗಿದ್ದಾರಾ? ಅವರಿದ್ರೆ ನಾವು ಇಟ್ಕೊಳ್ತಿದ್ದು, ಅವರು ಇಲ್ಲ ಸರಿಯಾಗಿ, ಅವರು ತಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಿಸ್ತಾ ಇಲ್ಲ, ಹಾಗಾಗಿ ನಾವು ಕೂಡ ಈ ರೀತಿ ಮಾಡ್ತಾ ಇದ್ದೇವೆ ಅಂತ ಹೆಚ್ಚು ಮಂದಿಯಲ್ಲಿ ಇದೇ ಇರುವುದು ನೋಡಿ. ಯಾಕೆಂದ್ರೆ ತಂದೆ ತಾಯಿಂದಿರು ಕೂಡ ಅವರು ಉಪ್ಪು ಖಾರ ತಿನ್ನುವವರು, ಏನಾದರೂ ತಪ್ಪು ಇದ್ದೇ ಇರುತ್ತೆ. ಮಕ್ಕಳ ತಪ್ಪು ಹೇಳಿದಾಗ ಅವರು ಹೇಳುದು ಹೇಗೆ ಅಂದ್ರೆ, ತಂದೆ ತಾಯಿಂದ್ರೆ ಅವರು ತಪ್ಪು ಮಾಡ್ತಾರೆ, ಹಾಗಾಗಿ ನಾವು ಮಾಡ್ತಾ ಇದ್ದೇವೆ ಅಂತ. ಇಲ್ಲ, ನಮ್ಮ ಸಂಸ್ಕೃತಿ ಇದನ್ನು ಒಪ್ಪುವುದಿಲ್ಲ. ಅದಕ್ಕಾಗಿ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಬಂದದ್ದು. ತಂದೆ ತಾಯಿಂದಿರು ಪ್ರತೀಕರು, ದೇವರಿಗೆ ಪ್ರತೀಕರು. ಪ್ರತೀಕದಲ್ಲಿ ದೋಷ ಇರಬಹುದು. ನಾವು ಎಷ್ಟೋ ಇವುಗಳನ್ನು ಪ್ರತಿಮೆಗಳನ್ನು ನೋಡ್ತೇವೆ, ಅದರಲ್ಲಿ ಜಿರಳೆ ಹೋಗ್ತಾ ಇರುತ್ತೆ, ತುಂಡು ತುಂಡಾಗಿರುತ್ತೆ. ಪ್ರತೀಕದಲ್ಲಿ ಇದ್ರೂ ಕೂಡ ಪ್ರತೀಕದಲ್ಲಿ ಇರ್ತಕ್ಕಂಥ ಭಗವಂತ ನಿರ್ದುಷ್ಟನಾಗಿರ್ತಾನೆ. ಭಗವಂತನನ್ನು ನಾವು ಗುರುತಿಸಿ ಆ ಪ್ರತೀಕಕ್ಕೆ ನಾವು ಗೌರವ ಕೊಡುವಂತಹದ್ದು. ತಂದೆ ತಾಯಂದಿರಲ್ಲಿ ದೋಷ ಇದ್ರೂ ಕೂಡ ಅವರಲ್ಲಿ ಇರುವ ಭಗವಂತ ಅವ ನಿರ್ದುಷ್ಟನಾಗಿರ್ತಾನೆ, ಭಗವಂತನ ಸನ್ನಿಧಾನಕ್ಕೆ ಅವರು ಪಾತ್ರರಾಗಿರ್ತಾರೆ ಅನ್ನುವ ದೃಷ್ಟಿಯಿಂದ ಅವರಿಗೆ ನಾವು ಗೌರವ ಕೊಡಬೇಕಾದದ್ದು. ಪ್ರಹ್ಲಾದ ಅಷ್ಟು ತನಗೆ ಅನ್ಯಾಯ ಮಾಡಿದ, ತನಗೆ ಅನ್ಯಾಯ ಮಾಡಿದ್ದು ಬಿಟ್ಟುಬಿಡಿ, ನರಸಿಂಹನನ್ನು ಅಷ್ಟು ಬೈದ ಹಿರಣ್ಯಕಶಿಪು, ಆದರೂ ಕೂಡ ತನ್ನ ತಂದೆಯ ಸ್ಥಾನದಲ್ಲಿದ್ದಾನೆ, ಅಂದ ಮೇಲೆ ಅವನಲ್ಲಿ ಭಗವಂತನ ಸನ್ನಿಧಾನ ಇದೆ. ಆ ಅಂಶವನ್ನು ಗುರುತಿಸಿಕೊಂಡು ತನ್ನ ತಂದೆ ಉದ್ಧಾರ ಆಗಬೇಕು ಅಂತ ಅಷ್ಟು ಔದಾರ್ಯವನ್ನು ತೋರಿಸ್ತಾ ಇದ್ದಾನೆ. ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕಾದದ್ದು, ನಮ್ಮ ತಂದೆ ತಾಯಿಂದಿರಿಂದ ಏನಾದರೂ ಅಪರಾಧಗಳು ಆಗಿದ್ರೂ ಕೂಡ ಅದನ್ನೇ ಗುರುತಿಸಿಕೊಂಡು ಅವರು ತಪ್ಪು ಮಾಡ್ತಾ ಇದ್ದಾರೆ, ಹಾಗಾಗಿ ಅವರ ವಿಷಯದಲ್ಲಿ ನಾವು ಯಾಕೆ ತಪ್ಪು ಮಾಡಬಾರ್ದು? ಈ ಲಾಜಿಕ್ ನಮ್ಮ ಸಂಸ್ಕೃತಿಗೆ ಹೇಳಿದ್ದಲ್ಲ. ಇದಕ್ಕೆ ನಮಗೆ ಮಾರ್ಗದರ್ಶಕನಾಗಿ ನಾವು ಪ್ರಹ್ಲಾದನನ್ನು ನಾವು ತಗೊಳ್ಬೇಕು. ಹೀಗೆ ಪ್ರಹ್ಲಾದ ಮತ್ತು ಧ್ರುವ ಚರಿತ್ರೆಯಿಂದ ನಮಗೆ ಅವರು ಆಗ ಹೇಳಿದಂತೆ ಈಗಕ್ಕೆ ಬೇಕಾಗಿರ್ತಕ್ಕಂತಹ ತತ್ವಗಳನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಬರುತ್ತೆ. ಮಹಾಭಾರತಕ್ಕೆ ವ್ಯಾಖ್ಯಾನ ಮಾಡುವಾಗ ಮಧ್ವಗುರುಗಳು ಹೇಳ್ತಾರೆ, ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ ಅಂತ. ಮಹಾಭಾರತ ಅದು ಇತಿಹಾಸ ಆಗಿರ್ಬೋದು, ಆದರೆ ಅದನ್ನು ಅಧ್ಯಾತ್ಮವಾಗಿ ತಗೊಳ್ಳಿಕ್ಕೆ ಬರುತ್ತೆ. ಆಯಾ ವ್ಯಕ್ತಿಗಳಿಗೆ ಸಂಬಂಧವಾಗಿ ಬೇಕಾಗಿರ್ತಕ್ಕಂಥ ತತ್ವ ಧರ್ಮಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬರುತ್ತೆ ಅಂತ. ಇದು ಬರೇ ಮಹಾಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಎಲ್ಲ ಮಹಾಭಾರತ ಪುರಾಣಗಳು ಇತಿಹಾಸ ಎಲ್ಲದರಿಗೂ ಕೂಡ ಅಧ್ಯಾತ್ಮಪರವಾಗಿ ಅರ್ಥವನ್ನು ಹೇಳಲಿಕ್ಕೆ ಬರುತ್ತೆ. ಹೀಗೆ ನೋಡಿದಾಗ ಶ್ರೀಪಾದಂಗಳವರು ವರ್ಣನೆ ಮಾಡಿದಂತೆ ಬೇರೆ ಬೇರೆ ನಿಟ್ಟಿನಿಂದ ನೋಡಿದಾಗ ಪ್ರಹ್ಲಾದನ ಮತ್ತು ಧ್ರುವನ ಚರಿತ್ರೆ ನಮ್ಮ ಜೀವನದ ಅನೇಕ ಅಂಶಗಳಿಗೆ ಬೆಳಕು ಚೆಲ್ಲುತ್ತೆ. ಅದರಲ್ಲಿ ನಾನು ಹೇಳಿದ ಹಾಗೆ ನಾವು ಅವರ ಇದು ಗ್ರಾಹ್ಯ ಅಂಶ ಏನಿದೆ ಮತ್ತೆ ಅಗ್ರಾಹ್ಯ ಅಂಶ ಏನಿದೆ, ಈ ಎರಡು ನಿಟ್ಟಿನಲ್ಲೂ ನಾವು ಚಿಂತನೆ ಮಾಡಬೇಕಾದು. ಯಾವ್ಯಾವ ಅಂಶದಲ್ಲಿ ಅವರು ಕಾಲು ಜಾರಿದ್ದಾರೆ ಅದನ್ನು ಆದಷ್ಟು ನಮ್ಮ ಜೀವನದಿಂದ ದೂರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾವ ಅಂಶದಲ್ಲಿ ಅವರು ಸಾಧನೆಯಲ್ಲಿ ಯಶಸ್ವಿಗಳಾಗಿದ್ದಾರೆ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅದು ಪೂರ್ತಿ ಅಲ್ಲದಿದ್ರು ಕೂಡ ಶ್ರೀಪಾದಂಗಳವರು ಹೇಳಿದ ಹಾಗೆ ಆ ಆದರ್ಶ ನಮ್ಮ ಕಣ್ಣ ಮುಂದೆ ಇದ್ರೆ ಆದಷ್ಟು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆ ನಿಟ್ಟಿನಲ್ಲಿ ನಾವು ಸಾಗಲಿಕ್ಕೆ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಸಾಧನೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಅಂತ ನನ್ನ ವಿಚಾರವನ್ನು ಪ್ರಸ್ತುತಪಡಿಸಿ ಅವಕಾಶ ಕೊಟ್ಟಿರತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.
ಅನೇಕ ಧನ್ಯವಾದಗಳು. ಈ ವರ್ಕ್ಶಾಪ್ನಲ್ಲಿ ನೀವು ಅನೇಕ ಗಮನಿಸಬಹುದು ಯಾವುದಕ್ಕೆ ಮಾನ್ಯತೆ ಇದೆ ಅಂತ ನಾವು ಯೋಚನೆ ಮಾಡಬಹುದು.